അശേഷഗുരുമീശേഷം നാരായണമനാമയം സംപ്രണമ്യ പ്രവക്ഷ്യാമി പ്രമാണാനാം സ്വലക്ഷണം. ಮುಂದೆ ಶ್ರೀಮದಾಚಾರ್ಯರು ಅನುಪ್ರಮಾಣದ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಅನುಪ್ರಮಾಣಂ ತ್ರಿವಿಧಂ, ಪ್ರತ್ಯಕ್ಷಂ, ಅನುಮಾನಂ, ಆಗಮಃ ಇತಿ ಅಂತ ಶ್ರೀಮದಾಚಾರ್ಯರ ವಾಕ್ಯ. ಅನುಪ್ರಮಾಣ ಅಂದರೆ ಹಿಂದೆ ನಾವು ನೋಡಿದಂತೆ ಯಥಾರ್ಥ ಜ್ಞಾನದ ಸಾಧನ, ದ ಇನ್ಸ್ಟ್ರೂಮೆಂಟ್ ದಟ್ ಎನೇಬಲ್ಸ್ ಅಸ್ ಟು ಗೆಟ್ ವ್ಯಾಲಿಡ್ ನಾಲೆಜ್ ಆಫ್ ಆಬ್ಜೆಕ್ಟ್ಸ್. ವಸ್ತುಗಳ ಯಥಾರ್ಥ ಜ್ಞಾನವನ್ನು ತಂದುಕೊಡುವಂತಹ ಸಾಧನ ಅನುಪ್ರಮಾಣ. ಇದು ಮೂರು ವಿಧ, ಪ್ರತ್ಯಕ್ಷಂ, ಅನುಮಾನಂ, ಆಗಮಃ ಇತಿ. ಅಂದರೆ ಪರ್ಸೆಪ್ಷನ್, ಇನ್ಫರೆನ್ಸ್ ಅಂಡ್ ವರ್ಬಲ್ ಟೆಸ್ಟಿಮನಿ ಅಂತ. ನಾವು ಯಥಾರ್ಥ ಜ್ಞಾನವನ್ನು ಈ ಮೂರೇ ಪ್ರಮಾಣಗಳಿಂದ ಪಡೆಯಬಹುದು. ಒಂದು ಪ್ರತ್ಯಕ್ಷ, ಮುಂದೆ ಹೇಳ್ತಾ ಇದ್ದಾನೆ ಇಂದ್ರಿಯಗಳು, ಆರು ಇಂದ್ರಿಯಗಳಿಂದ ನಾವು ಯಥಾರ್ಥ ಜ್ಞಾನವನ್ನು ಪಡಿತೇವೆ. ಅನುಮಾನ, ಇನ್ಫರೆನ್ಸಿಂಗ್, ನಾವು ಲಿಂಗವನ್ನು ನೋಡಿ ಒಂದನ್ನು ಅನುಮಾನ ಮಾಡುತ್ತೇವೆ. ಇನ್ನೊಂದು ಶಬ್ದಗಳ ಮೂಲಕ ಯಥಾರ್ಥ ಜ್ಞಾನವನ್ನು ಪಡಿತೇವೆ. ಅದರಿಂದ ಅನುಪ್ರಮಾಣವು ಮೂರು ವಿಧವಾಗಿದೆ. ಇಲ್ಲಿ ಅನುಪ್ರಮಾಣ ಮೂರು ವಿಧ ಅಂತ ಹೇಳಿದ ಮೇಲೆ ಪ್ರತ್ಯಕ್ಷಂ, ಅನುಮಾನಂ, ಆಗಮಃ ಅಂತ ಅವುಗಳ ಹೆಸರನ್ನು ಹೇಳ್ತಾ ಹೋಗಿದಾರಲ್ಲ, ಇದನ್ನ ಇದೇ ಕ್ರಮದಲ್ಲಿ ಹೇಳಲಿಕ್ಕೊಂದು ಕಾರಣ ಇದೆ. ಮೂರನ್ನೇ ಹೇಳಬೇಕು ಅಂತಂದಾಗ ಯಾವುದೋ ಒಂದು ಕ್ರಮದಲ್ಲಿ ಹೇಳಿಬಿಡಬಹುದು, ಯಾವುದಾದ್ರೂ ಒಂದೇ ಅಂತಲ್ಲ. ಮೊದಲು ಪ್ರತ್ಯಕ್ಷ, ಆಮೇಲೆ ಅನುಮಾನ, ಆಮೇಲೆ ಆಗಮ, ಈ ಶಬ್ದಗಳನ್ನು ಹೇಳಲಿಕ್ಕೊಂದು ಕಾರಣ ಇದೆ. ಯಾಕೆಂತಂದ್ರೆ ಈ ಪ್ರತ್ಯಕ್ಷದ ಸಾಮರ್ಥ್ಯ ಪರಿಮಿತ, ಅದು ಇಂದ್ರಿಯಗಳ ಸನ್ನಿಕರ್ಷವನ್ನು ಪಡೆದಂತಹ ಎದುರಿಗೆ ಇರತಕ್ಕಂತಹ ವಸ್ತುಗಳನ್ನು, ಅದು ಆ ಕಾಲದಲ್ಲಿದ್ದಂತಹ ವಸ್ತುವನ್ನು ಮಾತ್ರ ಗ್ರಹಿಸಲಿಕ್ಕೆ ಸಮರ್ಥ ಆಗಿದೆ. ಮುಂದೆ ಹೇಳುವಂತೆ ಮನಸ್ಸು ಸ್ಮರಣೆಗೆ ಕಾರಣ ಆಗಿದೆ, ಸಂಸ್ಕಾರದ ಸಹಾಯ ಬೇಕು, ಅದೊಂದು ಅಪವಾದ. ಅದನ್ನು ಬಿಟ್ಟರೆ ಉಳಿದ ಎಲ್ಲ ಇಂದ್ರಿಯಗಳು ವರ್ತಮಾನದಲ್ಲಿ ಆ ಕಾಲದಲ್ಲಿ ಇರತಕ್ಕಂತಹ ವಸ್ತುಗಳನ್ನು ಮಾತ್ರ ಗ್ರಹಿಸುತ್ತವೆ. ಆದರೆ ಅನುಮಾನ ಅದು ವರ್ತಮಾನ ಕಾಲ ವಿಷಯಗಳನ್ನು ಮಾತ್ರ ಅಲ್ಲ, ಮತ್ತೆ ಆ ವಸ್ತು ಎದುರಿಗೇ ಇರಬೇಕು ಅಂತಿಲ್ಲ. ಒಂದು ತಡೆ ಇದ್ದು ಅದರ ಹಿಂದೆ ಎಲ್ಲೋ ಇದ್ದರೂ ಕೂಡ ನಾವು ಲಿಂಗದಿಂದ ಕಾಣದೇ ಇರತಕ್ಕಂತಹ ವಸ್ತುವನ್ನು ಕೂಡ ಅನುಮಾನ ಮಾಡಲಿಕ್ಕೆ ಬರುತ್ತೆ. ಮತ್ತೆ ವರ್ತಮಾನ ಕಾಲದ ವಸ್ತುಗಳನ್ನೇ ಅನುಮಾನ ಮಾಡಬೇಕು ಅಂತಿಲ್ಲ, ನಾವು ಕಳೆದು ಹೋದಂತಹ ಸಂಗತಿಗಳನ್ನು ಕೂಡ ಅನುಮಾನ ಮಾಡಲಿಕ್ಕೆ ಬರುತ್ತೆ. ಒಂದು ಕಡೆ ಬಹಳ ಕಪ್ಪಾಗಿ ಹೋಗಿದ್ರೆ, ಓ ಹಾಗಾದ್ರೆ ಇಲ್ಲಿ ಭಾರೀ ಬೆಂಕಿ ಇತ್ತು, ಇಲ್ಲೆಲ್ಲ ಕಪ್ಪಾಗಿ ಬಿಟ್ಟಿದೆ ಅಂತ ಹಿಂದೆ ಇದ್ದದ್ದನ್ನು ನಾವು ಅನುಮಾನ ಮಾಡ್ತೀವಿ. ಆದ್ದರಿಂದ ಪ್ರತ್ಯಕ್ಷಕ್ಕಿಂತಲೂ ಅನುಮಾನದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಇವೆ. ಇನ್ನು ಆಗಮವಂತೂ ಯಾವ ವಿಷಯವನ್ನು ಬೇಕಾದರೂ ತಿಳಿಸಿಕೊಡಬಲ್ಲದು, ಅದಕ್ಕೆ ಇಂಥದ್ದು ಅಂಥದ್ದು ಅಂತಿಲ್ಲ. ಪ್ರತಿಯೊಬ್ಬರೂ ಕೂಡ ತಾವು ಅನುಭವಿಸಿದ್ದನ್ನ ಅದನ್ನ ಎಲ್ಲವನ್ನೂ ತಿಳಿಸಬಹುದು. ಅನುಮಾನಕ್ಕೂ ಒಂದು ಮಿತಿ ಇದೆ, ಅದಕ್ಕೆ ಲಿಂಗ ಇರಬೇಕು, ವ್ಯಾಪ್ತಿ ಇರಬೇಕು, ಆದಾಗ ಮಾತ್ರ ತಿಳಿಸಿಕೊಡುತ್ತದೆ. ಆಗಮ ಹಾಗಲ್ಲ, ಅತೀಂದ್ರಿಯವನ್ನು ಕೂಡ ಹೇಳುತ್ತದೆ. ಅನುಮಾನಕ್ಕೆ ಸ್ವತಂತ್ರವಾಗಿ ಅತೀಂದ್ರಿಯವನ್ನು ತಿಳಿಸಿಕೊಡುವ ಸಾಮರ್ಥ್ಯ ಇಲ್ಲ, ಆಗಮ ಅತೀಂದ್ರಿಯವಾದಂತಹ ವಸ್ತುವನ್ನು ತಿಳಿಸಿಕೊಡುತ್ತದೆ. ಅದರಿಂದ ಅದರ ವಿಷಯ ಇನ್ನೂ ಹೆಚ್ಚು. ಈ ಕಾರಣದಿಂದ ಪ್ರತ್ಯಕ್ಷಂ, ಅನುಮಾನಂ, ಆಗಮಃ ಅಂತ ಶ್ರೀಮದಾಚಾರ್ಯರು ಅವುಗಳ ಹೆಸರುಗಳನ್ನು ಈ ಕ್ರಮದಲ್ಲೇ ಹೇಳಿದ್ದಾರೆ. ಹೀಗೆ ವಿಭಾಗ ಮಾಡಿದ ಮೇಲೆ ಒಂದೊಂದಾಗಿ ಅವುಗಳ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಅರ್ಥಶ್ಚ ಇಂದ್ರಿಯಂಚ ಅರ್ಥೇಂದ್ರಿಯೇ ನಿರ್ದೋಷೇಚತ್ತೇ ಅರ್ಥೇಂದ್ರಿಯೇಚ ನಿರ್ದೋಷಾರ್ಥೇಂದ್ರಿಯೇ. ನಿರ್ದೋಷಾರ್ಥೇಂದ್ರಿಯೋ ಸನ್ನಿಕರ್ಷ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಅಂತ ಈ ವಾಕ್ಯದಲ್ಲಿರತಕ್ಕಂಥ ಮೊದಲನೇ ಪದವನ್ನ ಸಂಸ್ಕೃತದ ವಿಗ್ರಹ ಮತ್ತು ಸಮಾಸ ಕ್ರಮದಲ್ಲಿ ವಿಶ್ಲೇಷಣೆ ಮಾಡಿದಾಗ ನಾವು ಹೇಳಬೇಕು. ಇದರ ಅರ್ಥ ಅರ್ಥ ಅಂದರೆ ಎದುರಿಗಿರ್ತಕ್ಕಂಥ ವಸ್ತುಗಳು ಮತ್ತು ಇಂದ್ರಿಯ, ಇವೆರಡೂ ಕೂಡ ನಿರ್ದುಷ್ಟವಾಗಿರಬೇಕು. ಅಂತಹ ನಿರ್ದುಷ್ಟವಾದ ಪದಾರ್ಥಗಳು ಮತ್ತು ಇಂದ್ರಿಯಗಳು, ಇವುಗಳಿಗೆ ಆಗತಕ್ಕಂತಹ ಸನ್ನಿಕರ್ಷವನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಮೊದಲು ಇಲ್ಲಿ ಹೇಳಿದ್ದನ್ನು ನಾವು ಒಂದು ಕಡೆ ಸಮನ್ವಯ ಮಾಡಿ ನೋಡೋದಾದರೆ, ಎದುರಿಗಿರ್ತಕ್ಕಂಥ ಒಂದು ಪುಸ್ತಕವನ್ನು ನಾವು ನೋಡ್ತೀವಿ. ಯಾವುದರಿಂದ ನೋಡ್ತೀವಿ ಅಂದರೆ ಆ ಪುಸ್ತಕಕ್ಕೂ ನಮ್ಮ ಕಣ್ಣಿಗೂ ಒಂದು ಸಂಪರ್ಕ ಉಂಟಾಗ್ತದೆ, ಅದರಿಂದ ನಮಗೆ ಜ್ಞಾನ ಬರುತ್ತದೆ. ಹಾಗಾದರೆ ಅಲ್ಲಿ ಬರತಕ್ಕಂತಹ ಜ್ಞಾನಕ್ಕೆ ಸಾಧನವಾದದ್ದು ಆ ಪುಸ್ತಕಕ್ಕೂ ನಮ್ಮ ಇಂದ್ರಿಯಕ್ಕೂ ಆಗ್ತಕ್ಕಂತಹ ಸಂಪರ್ಕ. ಇದನ್ನೇ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಅಂತ ಹೇಳಿದ್ದಾರೆ. ಇಲ್ಲಿ ನಿರ್ದೋಷಾರ್ಥ ನಿರ್ದೋಷೇಂದ್ರಿಯ ಅಂತ ಹೇಳಿದ್ರಿಂದ ನಮ್ಮ ಕಣ್ಣಿನಲ್ಲಿ ಅಥವಾ ಕಿವಿ ಮೂಗು ಇವುಗಳಲ್ಲೇನಾದರೂ ದೋಷ ಇದ್ದರೆ ಆಗ ಅರ್ಥೇಂದ್ರಿಯ ಸನ್ನಿಕರ್ಷ ಆದಾಗ ಒಂದು ಜ್ಞಾನವೇ ಬರದೇ ಇರಬಹುದು, ಅಥವಾ ವಿಪರೀತ ಜ್ಞಾನ ಭ್ರಮಾತ್ಮಕ ಜ್ಞಾನ ಬರಬಹುದು. ಅಂದ ನಾವಿಲ್ಲಿ ಹೇಳಲಿಕ್ಕೆ ಹೊರಟಿರುವುದು ಪ್ರಮಾಣದ ಲಕ್ಷಣವನ್ನ, ಅದರಿಂದ ಅವುಗಳನ್ನೆಲ್ಲ ವ್ಯಾವೃತ್ತಿಗೊಳಿಸಬೇಕು. ಅದಕ್ಕೋಸ್ಕರ ನಿರ್ದೋಷ ಶಬ್ದವನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ನಮ್ಮ ಇಂದ್ರಿಯವೆಲ್ಲ ಸರಿಯಾಗಿ ಇರಬಹುದು, ಆದರೆ ವಸ್ತುವಿನಲ್ಲೇ ದೋಷ ಇದ್ದರೆ, ವಸ್ತುವಿನಲ್ಲೇ ಇರತಕ್ಕಂತಹ ದೋಷ ಅಂತಂದ್ರೆ ಆ ವಸ್ತುವನ್ನ ನಮ್ಮ ಕಣ್ಣಿನ ಎದುರಿಗೆ ಹಿಡಿದು ಬಿಟ್ರೆ, ತುಂಬಾ ಹತ್ತಿರ ರೆಪ್ಪೆಯ ಹತ್ತಿರ ಹಿಡಿದು ಬಿಟ್ರೆ ಆ ವಸ್ತುವಿನ ಸರಿಯಾದ ಜ್ಞಾನ ಬರುವುದಿಲ್ಲ. ಅಲ್ಲಿ ನಮ್ಮ ಇಂದ್ರಿಯ ಸರಿಯಾಗಿಯೇ ಇದೆ, ಆದರೆ ಅರ್ಥದಲ್ಲಿ ಅತಿಸಾಮೀಪ್ಯ ಇದೆ ಅಥವಾ ಅರ್ಥ ಅತಿದೂರ ಇದ್ದರೆ ಆಗ ನಮಗೆ ಸರಿಯಾದ ಜ್ಞಾನ ಬರೋದಿಲ್ಲ. ಹೀಗೆ ಪದಾರ್ಥಗಳಲ್ಲೂ ಕೆಲವು ದೋಷಗಳಿವೆ, ಇಂದ್ರಿಯಗಳಲ್ಲೂ ದೋಷ ಇವೆ. ಈ ಯಾವ ದೋಷಗಳು ಇಲ್ಲದೇ ಇರತಕ್ಕಂತಹ ಇವುಗಳ ಸನ್ನಿಕರ್ಷವು ಪ್ರತ್ಯಕ್ಷ ಅಂತ ಕರೆಯಲ್ಪಡುತ್ತದೆ. ಇಲ್ಲಿ ಒಂದು ವಿಲಕ್ಷಣವಾದ ವಿಷಯವನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರೇ ಬೇರೆ ಕಡೆ ಹೇಳಿರತಕ್ಕಂಥದ್ದು ಮತ್ತು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದದ್ದು ಏನು ಅಂತಂದ್ರೆ, ನಿರ್ದೋಷಾರ್ಥ ಸನ್ನಿಕೃಷ್ಟವಾದಂತಹ ನಿರ್ದೋಷ ಇಂದ್ರಿಯವು ಪ್ರತ್ಯಕ್ಷ. ಜ್ಞಾನವನ್ನು ಯಾವುದು ತಂದುಕೊಡುತ್ತೆ ಅಂತಂದರೆ ಇಂದ್ರಿಯವು ತಂದುಕೊಡುತ್ತದೆ. ಅಂದ್ರೆ ಇಂದ್ರಿಯಂ ಪ್ರತ್ಯಕ್ಷಂ ಅಂತ ಹೇಳಬೇಕು, ಅದನ್ನು ಬಿಟ್ಟು ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ಹೇಳ್ತಿದ್ದಾರೆ. ನಿರ್ದೋಷಾರ್ಥ ಸನ್ನಿಕೃಷ್ಟಂ ಇಂದ್ರಿಯಂ ಪ್ರತ್ಯಕ್ಷಂ ಅಂತ ಹೇಳಿದರೆ ಇದು ಸರಿಯಾದಂತಹ ಮಾತಾಗ್ತದೆ. ಅದನ್ನು ಬಿಟ್ಟು ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಯಾರಿಗಾದರೂ ನಾವು ಪ್ರಶ್ನೆ ಮಾಡಿದರೆ ನಿನಗೆ ಇದರ ಜ್ಞಾನ ಯಾವುದರಿಂದ ಬಂತು, ಕಣ್ಣಿನಿಂದ ಬಂತು ಅಂತ ಹೇಳ್ತಾನೆ. ಅದರಿಂದ ಇಂದ್ರಿಯಗಳು ಸಾಧಕವೇ ಹೊರತು ಇಂದ್ರಿಯಗಳ ಸನ್ನಿಕರ್ಷ ಅದು ಸಾಧನ ಅಲ್ಲ. ಮತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ, ಅದಕ್ಕೆ ಈ ಥರದ ಪ್ರಯೋಗವನ್ನ ಒಂದು ವಿಶೇಷ ಅಭಿಪ್ರಾಯದಿಂದ ಮಾಡಿರ್ತಾರೆ. ಇದನ್ನ ಬೇರೆ ಗ್ರಂಥಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಒಬ್ಬ ಅಡಿಗೆ ಮಾಡಬೇಕಾದ್ರೆ ಕಾಷ್ಠಾನಿ ಪಚಂತಿ ಅಂತ ಹೇಳಿದಂತೆ, ಇವತ್ತೇನು ಕಟ್ಟಿಗೆಗಳೇ ಅಡಿಗೆ ಮಾಡಿಬಿಟ್ಟಿವೆ ಅಂತ. ಅಲ್ಲ, ಅಡಿಗೆ ಮಾಡುವನು ವ್ಯಕ್ತಿ, ಕಟ್ಟಿಗೆಗಳು ಅಡಿಗೆ ಮಾಡಿದವು ಅನ್ನೋ ಮಾತನ್ನು ಯಾಕೆ ಹೇಳ್ತಾನೆ ಅಂದರೆ, ಪ್ರತಿ ದಿವಸ ಏನೋ ಹಸಿಗೆ ಕಟ್ಟಿಗೆ ಇದ್ದು ಬಹಳ ಕಷ್ಟ ಆಗ್ತಾ ಇತ್ತು, ಅವತ್ತು ಒಳ್ಳೆ ಕಟ್ಟಿಗೆ ಇದ್ದಿದ್ದರಿಂದ ಅವನಿಗೆ ಬಹಳ ಸುಲಭ ಆಗಿದೆ. ಅಂದ ಕಟ್ಟಿಗೆಗಳ ಕೆಲಸ ತುಂಬ ಉತ್ಕೃಷ್ಟವಾಗಿದೆ ಅನ್ನೋ ಅರ್ಥದಲ್ಲಿ ಕಟ್ಟಿಗೆಗಳೇ ಅಡಿಗೆ ಮಾಡಿದವು ಅನ್ನೋ ಪ್ರಯೋಗವನ್ನು ಮಾಡ್ತಾನೆ. ಅದರಂತೆ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ, ಸನ್ನಿಕರ್ಷವೇ ಪ್ರತ್ಯಕ್ಷ ಅಂತ ಹೇಳೋದು ಅದಕ್ಕಿರ್ತಕ್ಕಂತಹ ಪ್ರಾಶಸ್ತ್ಯವನ್ನು ತಿಳಿಸಿಕೊಡಲಿಕ್ಕೆ. ಅಂದರೆ ನಮಗೆ ಪದಾರ್ಥಗಳು ಇದ್ದು ಇಂದ್ರಿಯಗಳೂ ಇದ್ದರೂ ಜ್ಞಾನ ಬರಬೇಕು ಅಂತ ನಿಯಮ ಇಲ್ಲ. ಅವೆರಡಕ್ಕೆ ಸಂಪರ್ಕ ಆಗದೆ ಹೋದರೆ, ಒಳ್ಳೆ ಸಿಹಿ ಪದಾರ್ಥ ಇರಬಹುದು, ಅದನ್ನು ನಾವು ನಾಲಿಗೆ ಮೇಲೆ ಇಟ್ಟುಕೊಂಡ್ರೆ ತಾನೇ ಸಿಹಿ ಆಗೋದು, ಇಲ್ಲದೆ ಹೋದರೆ ಅದೇ ಹಾಗೆ ಸಿಹಿ ಆಗ್ತದೆ. ಅದರಿಂದ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಇರತಕ್ಕಂತಹ ಸನ್ನಿಕರ್ಷದ ಪ್ರಾಶಸ್ತ್ಯವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ಸನ್ನಿಕರ್ಷ ಪ್ರತ್ಯಕ್ಷಂ ಅನ್ನೋ ಮಾತನ್ನು ಆಡಿದ್ದಾರೆ. ಅಂದರೆ ಯಾವಾಗಲೂ ಕೂಡ ಒಂದು ಸಾಧನ ಇನ್ಸ್ಟ್ರೂಮೆಂಟ್ ಅಂತಾಗಬೇಕಾದರೆ ಅದರದ್ದೊಂದು ವ್ಯಾಪಾರ ಇರುತ್ತದೆ. ಕೊಡಲಿಯಿಂದ ಕಟ್ಟಿಗೆಯನ್ನು ತುಂಡು ಮಾಡ್ತಾನೆ, ಅಲ್ಲಿ ಕೊಡಲಿಯನ್ನು ಮೇಲೆ ಎತ್ತಿ ಕೆಳಗೆ ಹಾಕಿ ಹೊಡೆದಾಗಲೇ ತುಂಡಾಗುತ್ತೆ ಹೊರತು ಸುಮ್ಮನೆ ಕೊಡಲಿಯಿಂದ ಆಗೋದಿಲ್ಲ. ಹಾಗಾದರೆ ಯಾವಾಗಲೂ ವ್ಯಾಪಾರ ಸಹಿತವಾದಂತಹ ಕಾರಣವೇ ಕರಣ ಅಂತ ಅನಿಸ್ಕೊಳ್ತದೆ. ಅಂದ ವ್ಯಾಪಾರಕ್ಕೂ ಪ್ರಾಶಸ್ತ್ಯ ಇದೆ, ಆ ಸಾಧನಕ್ಕೂ ಪ್ರಾಶಸ್ತ್ಯ ಇದೆ. ಅಂದ ಶಾಸ್ತ್ರಗ್ರಂಥಗಳಲ್ಲಿ ಕೆಲವೊಮ್ಮೆ ಕರಣವನ್ನು ಪ್ರಧಾನವಾಗಿಟ್ಟುಕೊಂಡು ವ್ಯವಹಾರ ಮಾಡ್ತಾರೆ, ಕೆಲವೊಮ್ಮೆ ಸನ್ನಿಕರ್ಷವನ್ನ ಅದರ ವ್ಯಾಪಾರವನ್ನ ಪ್ರಧಾನವಾಗಿಟ್ಟುಕೊಂಡು ವ್ಯವಹಾರವನ್ನು ಮಾಡ್ತಾರೆ. ಅದರಿಂದ ದೋಷ ಇಲ್ಲದೇ ಇರತಕ್ಕಂತಹ ಪದಾರ್ಥದ ಸನ್ನಿಕರ್ಷವನ್ನು ಪಡೆದಂತಹ ಇಂದ್ರಿಯ ಅದು ಪ್ರತ್ಯಕ್ಷ. ಅದರಲ್ಲಿ ಸನ್ನಿಕರ್ಷ ಆಗಲೇಬೇಕು ಅನ್ನೋದು ಗಮನಿಸಬೇಕಾದಂತಹ ಅಂಶ. ಹೀಗೆ ಪ್ರತ್ಯಕ್ಷದ ಲಕ್ಷಣವನ್ನು ಹೇಳಿದರು. ಇನ್ನು ಮುಂದೆ ಅನುಮಾನದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ನಿರ್ದೋಷ ಉಪಪತ್ತಿ ಅನುಮಾನಂ ಅಂತ ಈ ವಾಕ್ಯ ಬಹಳ ಸಂಕ್ಷಿಪ್ತವಾಗಿದೆ. ಇದನ್ನು ನಾವು ಸ್ವಲ್ಪ ಸರಿಯಾಗಿ ವಿವೇಚಿಸಬೇಕು. ಇಲ್ಲಿ ಉಪಪತ್ತಿ ಅಂತ ಶಬ್ದವನ್ನು ಬಳಸಿದ್ದಾರೆ. ಇದೇ ಶಬ್ದವನ್ನು ನೋಡಿದಾಗ ಸ್ವಲ್ಪ ಇದರ ಅರ್ಥ ಸ್ಪಷ್ಟ ಆಗೋದಿಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಇದರ ಉಳಿದ ಪರ್ಯಾಯ ಪದಗಳನ್ನು ಕೊಟ್ಟು ಇದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಉಪಪತ್ತಿ ಅಂದರೆ ಲಿಂಗ. ಇದೇ ಅರ್ಥದಲ್ಲಿ ಯುಕ್ತಿ ಶಬ್ದವನ್ನು ಕೂಡ ಬಳಸ್ತೀವಿ, ವ್ಯಾಪ್ಯ ಅನ್ನೋ ಶಬ್ದವನ್ನು ಬಳಸ್ತೀವಿ. ಹಾಗಾದರೆ ಉಪಪತ್ತಿಯನ್ನು ಹೇಳತಕ್ಕಂತಹ ಲಿಂಗ, ವ್ಯಾಪ್ಯ, ಯುಕ್ತಿ ಈ ಎಲ್ಲ ಶಬ್ದಗಳನ್ನು ನೋಡಿದಾಗ ಇದರ ಸ್ವರೂಪ ನಮಗೆ ಗೊತ್ತಾಗ್ತದೆ. ಏನದು ಅಂತಂದರೆ, ಯಾವುದು ವ್ಯಾಪ್ತಿಯ ಬಲದಿಂದ ಇನ್ನೊಂದು ವಸ್ತುವನ್ನು ತಿಳಿಸಿಕೊಡುತ್ತದೋ ಅದು ಅನುಮಾನ ಅಂತ ಕರೆಯಲ್ಪಡ್ತದೆ. ಉದಾಹರಣೆಗೆ, ನಮಗೆ ದೂರದಲ್ಲಿ ಹೊಗೆ ಕಂಡಾಗ ಓಹೋ ಅಲ್ಲಿ ಬೆಂಕಿ ಇದೆ ಅಂತ ತಿಳ್ಕೊಳ್ತೇವೆ. ಇಲ್ಲಿ ಧೂಮದಿಂದ ವನ್ಯ ಜ್ಞಾನ ಬರ್ತಾ ಇದೆ. ಹೇಗೆ ಬಂತು ಅಂದರೆ, ನಮಗೆ ಗೊತ್ತಿದೆ ಎಲ್ಲೆಲ್ಲಿ ಧೂಮ ಇರುತ್ತದೋ ಅಲ್ಲೆಲ್ಲ ವನ್ಯ ಇರುತ್ತದೆ. ಇದನ್ನೇ ಸಂಸ್ಕೃತ ವಾಕ್ಯದಲ್ಲಿ ಹೇಳಿದು, ಎತ್ತರ ಎತ್ತರ ಧೂಮ ತತ್ರ ತತ್ರ ವನ್ಹಿ. ಹೀಗೆ ವ್ಯಾಪ್ತಿಯ ಬಲದಿಂದ ಧೂಮವು ವನ್ಹಿಯನ್ನು ತಿಳಿಸಿಕೊಟ್ಟಿದೆ. ಆದ್ದರಿಂದ ಇದು ಅನುಮಾನ ಅಂತ ಕರೆಯಲ್ಪಡುತ್ತದೆ. ಆದರೆ ಅದೇ ನಾವು ವನ್ಹಿಯಿಂದ ಧೂಮವನ್ನು ಅನುಮಾನ ಮಾಡಲಿಕ್ಕೆ ಬರುವುದಿಲ್ಲ. ಹತ್ತಾರು ಕಡೆಗಳಲ್ಲಿ ಇರಬಹುದು, ಆದರೆ ಕಾದ ಕಬ್ಬಿಣದಲ್ಲಿ ಬೆಂಕಿ ಇರುತ್ತದೆ, ಅದರಲ್ಲಿ ಧೂಮ ಇರುವುದಿಲ್ಲ. ಆ ಧೂಮ ವನ್ಹಿ ಮಾತ್ರದ ಕೆಲಸ ಅಲ್ಲ, ಅದಕ್ಕೆ ಇಂಧನವೂ ಬೇಕು. ಇಂಧನ ಇಲ್ಲದೇ ಇದ್ದಾಗ ಕೇವಲ ವನ್ಹಿ ಇದ್ದರೆ ಧೂಮ ಬರುವುದಿಲ್ಲ. ಆದ್ದರಿಂದ ಯಾರಾದರೂ ವನ್ಹಿಯಿಂದ ಧೂಮವನ್ನು ಅನುಮಾನ ಮಾಡಿದರೆ ಅದಕ್ಕೆ ದೋಷ ಇದೆ. ಏನು, ಅದನ್ನು ವ್ಯಭಿಚಾರ ಅಂತ ಹೇಳ್ತಾರೆ. ಅದನ್ನು ಮುಂದೆ ಶ್ರೀಮದ್ ಆಚಾರ್ಯರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ, ಅನುಮಾನದ ದೋಷಗಳು ಯಾವ್ದ್ಯಾವುದು ಅಂತೇಳಿ. ಆ ಯಾವ ದೋಷಗಳು ಇಲ್ಲದೇ ಇರತಕ್ಕಂತಹ ಯುಕ್ತಿಯೋ ಅಥವಾ ಲಿಂಗವೋ ಅನುಮಾನ ಅಂತ ಕರೆಯಲ್ಪಡುತ್ತದೆ. ಈ ಅನುಮಾನವನ್ನು ಹೇಳುವಂತಹ ಇನ್ನೊಂದು ಶಬ್ದ ಲಿಂಗ ಅಂತಲೂ ಇದೆ. ಲೀನಂ ಗಮಯತಿ ಇತಿ ಲಿಂಗಂ. ಲೀನಂ ಅಂದರೆ ಕಾಣದೇ ಇರತಕ್ಕಂಥದ್ದನ್ನು ತಿಳಿಸಿಕೊಡೋದು, ಅದು ಅನುಮಾನ. ಹೀಗೆ ದೋಷಗಳು ಇಲ್ಲದೇ ಇರತಕ್ಕಂತಹ ಲಿಂಗವು ಅನುಮಾನ ಅಂತ ಕರೆಯಲ್ಪಡುತ್ತದೆ. ಇಲ್ಲಿ ಒಂದೆರಡು ವಿಷಯಗಳನ್ನು ಗಮನಿಸಬೇಕು. ನಾವು ಕನ್ನಡದಲ್ಲಿ ಅನುಮಾನ ಶಬ್ದವನ್ನು ಸಂಶಯ ಅನ್ನೋ ಅರ್ಥದಲ್ಲಿ ಬಳಸ್ತಿರ್ತೇವೆ. ಆದರೆ ಶಾಸ್ತ್ರದಲ್ಲಿ ಅನುಮಾನ ಅಥವಾ ಅನುಮಾನದಿಂದ ಬರುವ ಜ್ಞಾನ ಅದು ಸಂಶಯಾತ್ಮಕ ಅಲ್ಲ, ಅದು ನಿಶ್ಚಯಾತ್ಮಕ. ಧೂಮದಿಂದ ನಮಗೆ ವನ್ಯ ಜ್ಞಾನ ಬಂದರೆ ಅದು ಸಂಶಯಾತ್ಮಕ ಅಲ್ಲ, ಅದು ನಿಶ್ಚಯಾತ್ಮಕವಾದದ್ದು. ಆದ್ದರಿಂದ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಶಾಸ್ತ್ರಗ್ರಂಥಗಳನ್ನು ನೋಡಬೇಕಾದರೆ ಈ ಅನುಮಾನ ಶಬ್ದಕ್ಕೆ ಸಂಶಯ ಅನ್ನೋ ಅರ್ಥವನ್ನು ಎಲ್ಲೂ ಕೂಡ ಇಟ್ಕೊಳ್ಬಾರದು. ಅರೆ, ಕನ್ನಡದಲ್ಲಿ ಅನುಮಾನ ಶಬ್ದಕ್ಕೆ ಸಂಶಯ ಅನ್ನೋ ಅರ್ಥ ಬರಲಿಕ್ಕೆ ಒಂದು ಕಾರಣ ಇದೆ. ಕಾಮಾಚ್ಯನ ಅನುಮಾನಾಪೇಕ್ಷಾ ಅಂತ ಬ್ರಹ್ಮಸೂತ್ರಾದಿಗಳಲ್ಲಿ ಹೇಳಿದಂತೆ ಅನುಮಾನದಿಂದ ಬರತಕ್ಕಂಥ ಜ್ಞಾನದ ಬಗ್ಗೆ ಪರೀಕ್ಷೆ ಬಹಳ ನಡೆಸಬೇಕಾಗ್ತದೆ. ಅದಕ್ಕೆ ಪ್ರತ್ಯಕ್ಷ ಅಥವಾ ಆಗಮದ ಸಹಾಯ ಇಲ್ಲದೆ ಹೋದರೆ ಅದರಿಂದ ಸಿದ್ಧ ಆಗೋದಿಲ್ಲ. ಅನುಮಾನದಿಂದ ಬರುವ ಜ್ಞಾನ ಸರಿಯಾದ ಪರೀಕ್ಷೆ ಇಲ್ಲದೆ ಹೋದರೆ ಅದು ಸಂಶಯಾತ್ಮಕವೇ ಆಗಿರುತ್ತದೆ. ಆ ದೃಷ್ಟಿಯಲ್ಲಿ ಅದನ್ನ ಅನುಮಾನ ಅನ್ನೋದಕ್ಕೆ ಸಂಶಯ ಅನ್ನೋ ಅರ್ಥ ಕನ್ನಡ ಭಾಷೆಯಲ್ಲಿ ಬಂದಿರಬಹುದು. ಆದರೆ ಶಾಸ್ತ್ರಗಳಲ್ಲಿ ಮಾತ್ರ ಅನುಮಾನ ಶಬ್ದಕ್ಕೆ ನಿಶ್ಚಯಾತ್ಮಕವಾದಂತಹ ಜ್ಞಾನ ಅನ್ನುವ ಅರ್ಥವೇ ಇದೆ. ಇದನ್ನು ನಾವು ಗಮನಿಸಬೇಕು. ಮತ್ತೆ ಇನ್ನೊಂದು, ಈ ಅನುಮಾನದ ಒಂದು ಕ್ರಮ ಇದೆ. ಅನುಮಾನವನ್ನು ನಾವು ಶಬ್ದಗಳಿಂದ ಹೇಗೆ ಹೇಳಬೇಕು ಅಂತ. ಸಾಮಾನ್ಯ ದೂರದಲ್ಲೆಲ್ಲೋ ನಮಗೆ ಧೂಮ ಕಂಡಾಗ ಕನ್ನಡದಲ್ಲಿ ಹೇಳೋದಾದರೆ ಓಹೋ ಅಲ್ಲಿ ಧೂಮ ಕಾಣ್ತಾ ಇರೋದರಿಂದ ವನ್ಹಿ ಇದೆ, ಹೀಗೆ ಪ್ರಯೋಗ ಮಾಡ್ತೀವಿ. ಬೇರೆ ಸ್ವಲ್ಪ ಪ್ರಯೋಗ ಮಾಡ್ತಿರಬಹುದು. ಆದರೆ ಸಂಸ್ಕೃತದಲ್ಲಿ ಅನುಮಾನವನ್ನು ಪ್ರಯೋಗ ಮಾಡತಕ್ಕಂಥ ಒಂದು ಕ್ರಮ ಇದೆ. ಮೊದಲು ಸಹ ಪ್ರದೇಶ ವನ್ಹಿಮಾನ್ ಧೂಮವತ್ವ. ಮೊದಲು ಎಲ್ಲಿ ನಾವು ಬೆಂಕಿ ಇದೆ ಅಂತ ಹೇಳ್ತಾ ಇದ್ದೀವೋ ಅದನ್ನು ಉಲ್ಲೇಖ ಮಾಡಬೇಕು. ಇದನ್ನು ಪಕ್ಷ ಅಂತ ಕರೀತಾರೆ. ಅಂದ್ರೆ ಅದನ್ನು ಹೇಳಿ ಅದರಲ್ಲಿ ವನ್ಹಿ ಇದೆ ಅಂತ ಹೇಳಿ, ಯಾಕೆ ಅಂತಂದ್ರೆ ಧೂಮ ಇರುವುದರಿಂದ ಅಂತ. ಕನ್ನಡದ ಕ್ರಮವನ್ನು ನೋಡಿದರೆ ಪಕ್ಷವನ್ನು ಹೇಳಿ ಹೇತುವನ್ನು ಹೇಳಿ ಸಾಧ್ಯವನ್ನು ಹೇಳ್ತಾ ಇರ್ತೇವೆ. ಆದರೆ ಸಂಸ್ಕೃತದಲ್ಲಿ ಪಕ್ಷವನ್ನು ಹೇಳಿದ ಕೂಡಲೇ ಸಾಧ್ಯವನ್ನು, ಅಂದ್ರೆ ಯಾವುದನ್ನು ನಾವು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವೋ ಅದನ್ನು ಹೇಳಿ ಆಮೇಲೆ ಅದನ್ನು ಸಾಧನೆ ಮಾಡತಕ್ಕಂತಹ ಧೂಮವನ್ನು ಹೇಳತಕ್ಕಂತಹದ್ದು ಅದು ಸಂಸ್ಕೃತದ ಪದ್ಧತಿ. ಅಂದ್ರೆ ಧೂಮ ದೂರದಲ್ಲಿ ಒಂದು ಪರ್ವತದಲ್ಲಿ ಬೆಂಕಿ ಇದೆ ಅಂತ ನಾವು ಅನುಮಾನ ಮಾಡೋದಾದರೆ ಸಂಸ್ಕೃತದಲ್ಲಿ ಪರ್ವತಃ ವನ್ಹಿಮಾನ್ ಧೂಮಾತ್ ಅಂತ ಹೀಗೆ ಅನುಮಾನವನ್ನು ಪ್ರಯೋಗ ಮಾಡಬೇಕು. ಇದರ ಬಗ್ಗೆ ಮುಂದೆಯೂ ಕೂಡ ವಿಸ್ತಾರವಾಗಿ ವಿವೇಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆಗಮ ಪ್ರಮಾಣದ ಲಕ್ಷಣ. ನಿರ್ದೋಷ ಶಬ್ದ ಆಗಮ. ಆಗಮ ಅಂತಂದರೆ ವಾಕ್ಯ, ಅದು ಅರ್ಥವತ್ತಾದಂತಹ ವಾಕ್ಯ, ಅದು ಆಗಮ ಪ್ರಮಾಣ ಅಂತ ಕರೆಯಲ್ಪಡುತ್ತದೆ. ಆದರೆ ಅದರಲ್ಲಿ ದೋಷ ಯಾವುದೂ ಇರಬಾರದು. ವಾಕ್ಯದಲ್ಲಿ ಬರತಕ್ಕಂತಹ ದೋಷ ಅಂತಂದರೆ ಏನೋ ಅರ್ಥವೇ ಇಲ್ಲದಿರತಕ್ಕಂತಹ ಕೆಲವು ವರ್ಣಗಳನ್ನು ಉಚ್ಚಾರ ಮಾಡಿದರೆ, ಜಬಗಡದಶ ಅಂದರೆ ಇದಕ್ಕೆ ಅರ್ಥವೇ ಇಲ್ಲ ಅಂದ. ಇದನ್ನು ಅಬೋಧಕತ್ವ ಅಂತ ಹೇಳ್ತಾರೆ. ಯಾವ ಅರ್ಥವನ್ನು ಹೇಳದೇ ಇರೋದು, ಅರ್ಥವನ್ನು ಹೇಳಿದರೂ ಕೂಡ ವಿಪರೀತ ಅರ್ಥವನ್ನು ಹೇಳೋದು. ಮೊಲಕ್ಕೆ ಕೊಂಬಿದೆ ಅಂತ ಒಬ್ಬ ಹೇಳ್ದ, ಇದೊಂದು ಅರ್ಥವನ್ನೇನೋ ಕೊಡ್ತಾ ಇದೆ, ಆದರೆ ಈ ಅರ್ಥ ತಪ್ಪು. ಹೀಗೆ ಅಬೋಧಕತ್ವ ಮತ್ತು ವಿಪರೀತ ಬೋಧಕತ್ವ, ಸಂಶಯಜನಕತ್ವ, ಇವೆಲ್ಲವೂ ಕೂಡ ಶಬ್ದದ ದೋಷಗಳು. ಇಂತಹ ದೋಷಗಳು ಇಲ್ಲದೇ ಇರತಕ್ಕಂತಹ ಯಥಾರ್ಥ ಜ್ಞಾನವನ್ನು ಹುಟ್ಟಿಸ್ತಕ್ಕಂತಹ ಶಬ್ದಕ್ಕೆ ಆಗಮ ಪ್ರಮಾಣ ಅಂತ ಹೆಸರು. ಇಲ್ಲಿ ಪ್ರತ್ಯಕ್ಷ ಮತ್ತು ಅನುಮಾನಗಳಲ್ಲಿಯೂ ಕೂಡ ದೋಷ ಇರಬಾರದು ಅನ್ನೋದನ್ನು ಹೇಳಿದ್ದಾರೆ, ಶಬ್ದದಲ್ಲೂ ದೋಷ ಇರಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ, ಇಂದ್ರಿಯದಲ್ಲಿ ದೋಷ ಅಂದರೆ ಇಂದ್ರಿಯದಲ್ಲೇ ದೋಷ ಇರುತ್ತದೆ, ಅನುಮಾನಕ್ಕೆ ದೋಷ ಅಂದರೆ ಅನುಮಾನದಲ್ಲೇ ದೋಷ ಇರುತ್ತದೆ. ಶಬ್ದದ ದೋಷ ಅಂದರೆ ಅದು ಶಬ್ದದಲ್ಲೇ ಇರುವ ದೋಷ ಅಲ್ಲ, ಅದು ವ್ಯಕ್ತಿಯ ದೋಷದಿಂದ ಬರತಕ್ಕಂತಹ ದೋಷ. ಯಾಕೆ ಶಬ್ದ ಅಂದರೆ ವರ್ಣಗಳು, ವರ್ಣಗಳ ಸಮುದಾಯ. ಅವನು ಅದನ್ನ ತಪ್ಪಾಗಿ ಪ್ರಯೋಗ ಮಾಡಿದರೆ ಆ ಶಬ್ದ ದುಷ್ಟ ಆಯಿತು. ಶಬ್ದಕ್ಕೇ ಒಂದು ದೋಷ ಅನ್ನೋದಿಲ್ಲ. ಅವನು ಅಸ್ಪಷ್ಟವಾಗಿ ಉಚ್ಚಾರ ಮಾಡಿದರೆ ಆ ಶಬ್ದದಿಂದ ಜ್ಞಾನ ಬರೋದಿಲ್ಲ. ಇಲ್ಲಿ ಶಬ್ದದ ದೋಷ ಏನಿದೆ, ಶಬ್ದಕ್ಕೆ ಯಾವ ದೋಷವೂ ಇಲ್ಲ. ಆ ಶಬ್ದಕ್ಕೆ ಬರತಕ್ಕಂತಹ ಅಬೋಧಕತ್ವ ಅಥವಾ ವಿಪರೀತ ಬೋಧಕತ್ವ ಅದು ವ್ಯಕ್ತಿಯಿಂದಲೇ ಬರುತ್ತೆ ಅನ್ನೋ ಅಂಶವನ್ನು ಇಲ್ಲಿ ಗಮನಿಸಬೇಕು. ಅದನ್ನು ಟೀಕಾಕೃತ್ಪಾದರು ಹೇಳಿದ್ದಾರೆ.